ீர்த்தம் அஜடம் விமலம் சதா அனந்ததீர்த்தமலம் பஜே தாபத்ரயாபகம் மித்யா சித்தாந்த துத்வாந்த வித்வம்சன விசக்ஷண ஜெய்தீர்த்தாக்கே பத்திரணிர்பாசதாம் நோஹிருதம்பரே அர்த்திகல்பிதகல்போயம் கிருத்யத்யகதகேசரி வியாசதீர்த்தகுரு பூயாத் அஸ்வசிஷ்டாதிசித்தயே தபோ வித்யாவிரக்தியாதி சுக்னோகாகரானம் வாஜிராஜகுருன் வந்தே ஹெக்யுதாஷ்ரியா உஜ்ஜய ராகவேந்திராய சத்யதிரமிருதாய ச பரதாங்கபுருஷாய நமதாம் காமதேனவே துர்வாதி துவாந்த்ரவே வைஷ்ணவேந்தீபரேந்தவே ஸ்ரீராகவேந்து குருவே நமோ தந்தையாளவே ஆபாதமலி பரியந்தம் குருநாமாப்தம் ஸ்மரே தென விக்னா பிரணஷ்யந்தி சித்தியன் சமனோரதாக ஹரி ஓம் ஸ்ரீ குருப்பியோ நம. கன்னடா விஷ்ணு சாஸ்திரநாம ரிஷி தேவதை சந்தசேல் விட்சுரமாண அஸ்ய ஸ்ரீ விஷ்ணோ திவ்ய சாஸ்திரநாம ஸ்தோத்திர மகாமந்திரஸ்ய ஸ்ரீவேத வியாசோ பகவான் ருஷி அனுஷ்டுப் சந்த ஸ்ரீ மகாவிஷ்ணு பரமாத்மா ஸ்ரீமன்நாராயணோ தேவதா ஸ்ரீலக்ஷ்மி நாராயண பிரசாத் சித்தி தேஜ பெவினியோக ஓம் நமோ பகவதே வாசுதேவாய ஓம் விஸ்வஸ்மை நம. ஓம் விஸ்வம் விஷ்ணுர்வஷத்காரோ பூதபவிய பவத் பிரபு பூதகிருத் பூதபுருத் பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி அவ்யபுருஷசாட்சி க்ஷேத்ரநோக்ஷரேவச யோகோ யோக விதாம் நேதா பிரதான புருஷேஸ்வரஹ நாரசிம்ஹோ புஷ்ரீமான் கேசவ புருஷோத்தம சர்வ சர்வ சிவஸ்தானுர் பூதாதிர் நிதிரவ்ய சம்பவோ பாவனோ வர்த்தா பிரபோ பிரபுரீஸ்வரஹ. ஈ ஸ்லோகதல்லிருவந்த சர்வ சப்த சர்வ சர்வ அன்னுவ சப்தக்கே நாவு விஸ்தாரவாக அர்த்த நோடி ஆயிற்று. இவத்து சர்வ நார்மலாகி பிரசித்தவாகிருவந்த அர்த்த ருத்ரதேவர். ருத்ரதேவரிகே சர்வ அன்னோது பிரசித்தவாத அர்த்த. சர்வ அன்னோது ருத்ரனிகே நாவு கரியுவந்த ஹெசரு. ಆದರೆ ಮೂಲತಃ ಇದು ಪರಮಾತ್ಮನಿಗೆ. ಎಲ್ಲ ಶಬ್ದಗಳು ಹೇಗಾದರೆ ಮೂಲತಃ ಪರಮಾತ್ಮನಿಗೋ ಹಾಗೆ ಈ ಶಬ್ದ ಕೂಡ ಶ್ರೀಮನ್ನಾರಾಯಣನಿಗೆ ಮೂಲತಃ ಅಪ್ಲೈ ಆಗುತ್ತೆ. ರುದ್ರದೇವರ ಒಳಗೆ ಹೇಗಾದರೆ ಶಿವನ ಒಳಗೆ ಶಿವನಾಮಕನಾಗಿರ್ತಾನೋ ಹಾಗೆ ಸರ್ವನಾಮಕ ರುದ್ರನ ಒಳಗೆ ಸರ್ವನಾಮಕನಾಗಿ ಭಗವಂತ ಇರ್ತಾನೆ. ಈ ಶ ಅನ್ನುವುದು ತಾಳವ್ಯ, ಸ ಅನ್ನುವುದು ದಂತ್ಯದಲ್ಲಿ ಬರುವಂತಹ ಸ ಸಕಾರ ಸಾಫ್ಟ್ ಸ ಅದು ದಂತ್ಯ ಸರಿಗಮ ಪದ ನಿಸಾನ ಸಾ ಬರೋ ಸಾ ಅದು. ಇದು ಶರ್ವ. ಈ ಶರ್ವ ಅನ್ನೋದು ಇದು ತಾಳವ್ಯ, ನಾವು ತಾಳವ್ಯಗಳಿಂದ ಹೇಳುವಂಥ ತಾಳುಗಳಿಂದ ಹೇಳುವಂಥದ್ದು. ಅದೇ ಯೂಷ್ಮ ಅಂಥೇಳಿ ಊಷ್ಮಗಳು ಅಂಥೇಳಿ ಹೇಳುವಂಥದ್ದು ಅದು ಶ, ಲೈಕ್ ಶ್ಲೇಷ ಶ ಅಂತ ಹೇಳುವಂಥದ್ದು ಬಾದುಶ ಅಂತೀವಿ ಆ ವಿಧವಾಗಿ ಬರುವಂಥದ್ದು ಭಾಷ, ಅದರಲ್ಲಿ ಬರುವಂತಹ ಶ ಅದು ಬೇರೆ. ಇದು ತಾಳವ್ಯವಾದಂತಹ ಶ. ಸೊ ಈ ಶ ಶರ್ವ ಅನ್ನುವ ಶಬ್ದದಲ್ಲಿ ಶಂ ಸುಖಂ ನಾವು ಬಹಳ ಕಡೆ ನೋಡ್ತೀವಿ. ರುದ್ರದೇವರಿಗೆ ಶರ್ವ ಅಂತ ಕರಿತೀವಿ. ರುದ್ರದೇವರಿಗೆ ಶರ್ವ ಅಂತ ಕರೆಯುವುದು ಯಾಕೆ ಅಂದರೆ ಶರ್ವನಾಮಕನಾದ ಭಗವಂತ ರುದ್ರದೇವನ ಒಳಗೆ ವಿಶೇಷವಾಗಿ ಪ್ರವಿಷ್ಟ ಮಾಡಿ ಇರ್ತಾನಾದ್ದರಿಂದ ರುದ್ರದೇವರಿಗೆ ಶರ್ವ. ಸೊ ಭಗವಂತನ ಶರ್ವ ಅನ್ನುವ ಹೆಸರು ರುದ್ರದೇವರಿಗೆ ನಾವು ಅಪ್ಲೈ ಮಾಡ್ತೀವಿ, ಭಗವಂತನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ ಶರ್ವ ಶಬ್ದ. ರುದ್ರದೇವರಿಗೆ ಯಥಾಯೋಗ್ಯವಾಗಿ ರುದ್ರದೇವರು ಶರ್ವರೇ ಅಂದ ಶಬ್ದಕ್ಕೆ ಸಾರ್ಥಕ ನಾಮಧೇಯರೇ ಅವರು. ಯಾಕಂದರೆ ಸಂಹಾರ ಕಾರ್ಯ ಅನ್ನುವ ಒಂದು ಅರ್ಥ ಬರುತ್ತೆ ಶರ್ವ ಶಬ್ದಕ್ಕೆ. ಏನೇನು ಅರ್ಥಗಳಿದೆ ಈ ಶರ್ವ ಶಬ್ದಕ್ಕೆ ಅನ್ನೋದನ್ನು ನಾವು ನೋಡೋಣ. ಇದು ಇದರಲ್ಲಿ ನೋಡಿದಾಗ ಶಂ ಸುಖಂ ಅದು ವಾತಿ ಸುಖವನ್ನು ಕೊಡುವವನು, ಸುಖಪ್ರದಾಯಕ ಅನ್ನುವುದು ಶರ್ವ ಶಬ್ದಕ್ಕೆ ಒಂದು ಅರ್ಥ. ಅದು ಸುಖವನ್ನು ಕೊಡುವವನು ಆಗಿದ್ದಾನೆ ಪರಮಾತ್ಮ. ಸುಖವನ್ನು ಶಂ ಸುಖಂ ವಾರಯತಿ ಅಂಥೇಳಿ ವ ಅಲ್ಲಿ ರ್ವ ಅನ್ನೋದು ಅದು ವರ ರ್ವ ರವ ವರ ಅದು ವರ್ಣ ವ್ಯತ್ಯಾಸ ಕೊಡುವ ಕೆಲವು ಸಂದರ್ಭಗಳಲ್ಲಿ ಆಗತ್ತೆ. ಆದ್ದರಿಂದ ಶ ವರ ಅದು ಶ ರವ ಆಗತ್ತೆ. ಆದ್ದರಿಂದ ಶರ್ವ ಅಂತ ಹೇಳಿದೆ. ಸುಖಂ ಶಂ ಸುಖಂ ವಾರಯತಿ ಸುಖವನ್ನು ತಡಿತಾನೆ ಅಂತ. ಇದು ಹೇಗಿರಿ ಸುಖ ಭಗವಂತ ಕೊಡ್ತಾನಂತನೇ ಎಲ್ಲ ಕಡೆ ಕೇಳಿದ್ದೀವಿ. ಅವನು ಸುಖವನ್ನು ತಡೆಯುವುದು ಹೇಗೆ? ಆ ಸುಖವನ್ನು ತಡೆಯುವ ಕೆಲಸ ಯಾಕೆ ಮಾಡಬೇಕು ಭಗವಂತ? ಸುಖ ಕೊಡೋ ಕೆಲಸ ತಾನೇ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಯಾಕಂದರೆ ಅವನು ಎಷ್ಟು ಸುಖ ಕೊಡಬೇಕು ಅಷ್ಟು ಸುಖ ಕೊಡ್ತಾನೆ. ಅದರಿಂದ ಸುಖ ಕೊಡುವವನು, ಸ್ವಲ್ಪ ಸುಖ ಕೊಟ್ಟರೆ ಸುಖ ಕೊಡುವವನಷ್ಟೇ, ತಡೆಯುವವನಂತ ಯಾಕೆ ಹೇಳಬೇಕು ಅಂದರೆ ಈಗ ನೋಡ್ರಿ, ನಮಗೆ ಎಷ್ಟು ಸುಖ ಬರಬೇಕು ಅಷ್ಟೇ ಸುಖ ಬರಬೇಕು. ನಮಗೆ ಸಿಗುವ ಸುಖ ಎಲ್ಲರಿಗೂ ಎಲ್ಲರಿಗೂ ಮನುಷ್ಯರಿಗೆ ಆಗಲಿ, ಇವನ್ ದೇವತೆಗಳಿಗೆ ಸಿಗುವ ನಮ್ಮಂಥವ್ರು ಅಂದರೆ ಬಹಳ ಅಲ್ಪ ಮನುಷ್ಯರು, ದೇವತೆಗಳು ತಗೊಂಡು ಕೂಡ ಎಲ್ಲರಿಗೂ ಕೂಡ ಸುಖ ಎಷ್ಟು ಬರಬೇಕೋ ಅಷ್ಟೇ ಕೊಡ್ತಾನೆ ಭಗವಂತ. ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ, ಸಿಗಬೇಕಾದಷ್ಟು ಸುಖವನ್ನೇ ಕೊಡ್ತಾನೆ. ಆದ್ದರಿಂದ ಅದಕ್ಕಿಂತ ಹೆಚ್ಚಾದ ಸುಖ ಅದನ್ನು ತಡೆಯಬೇಕಾಗಿ ಬರುತ್ತೆ. ಯಾಕಂದರೆ ಇಲ್ಲಾಂದರೆ ಎಲ್ಲರಿಗೂ ಅನಂತ ಸುಖ ಬರುತ್ತೆ, ಅದು ಸಾಧ್ಯವಿಲ್ಲ. ಭಗವಂತ ಒಬ್ಬನಿಗೆ ಅನಂತ ಸುಖ, ಮಿಕ್ಕ ಎಲ್ಲರಿಗೂ ಕೂಡ ಭಗವಂತ ಕೊಟ್ಟರೆ ಇದೆ ಸುಖ, ಇಲ್ಲ ಕೊಡದಿದ್ದರೆ ಇಲ್ಲ ಸುಖ. ಇದು ಹೇಗೆ ಅಂದರೆ ನಾವು ಮಾಡರ್ನ್ ಆಲ್ಜಿಬ್ರಾ ಕಾನ್ಸೆಪ್ಟ್ನಲ್ಲಿ ತಗೊಂಡ್ರೆ ಯೂನಿವರ್ಸಲ್ ಸೆಟ್, ಅದು ಸುಖ ಅನ್ನೋದು ಅನಂತ ಸುಖ, ಇನ್ಫೈನೈಟ್ ಹ್ಯಾಪಿನೆಸ್ ಅನ್ನೋದು ಒಂದು ಸೆಟ್ ಥರ ತಗೊಂಡ್ರೆ ಅದರಲ್ಲಿ ಎಲ್ಲರಿಗೂ ಸಿಕ್ಕುವ ಸುಖ ಒಂದು ಸ್ಮಾಲ್ ಸರ್ಕಲ್ ಇರ್ಬೋದು, ಒಂದು ಡಾಟ್ ಇರಬಹುದು, ಇನ್ಫಿನಿಟೆಸಿಮಲ್ ಡಾಟ್, ಕಣ್ಣಿಗೆ ಕಾಣಿಸದೆ ಅಷ್ಟು ಡಾಟ್ ಇರಬಹುದು, ಎಷ್ಟೇ ಒಂದು ಸುಖ, ಆ ಸುಖ ಎಷ್ಟು ಇದೆಯೋ ದಟ್ ಈಸ್ ವೆರಿ 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 ಸ್ಮಾಲ್ ಅಮೌಂಟ್ ನಮಗೆ ಸಿಗುವುದು. ಯಾಕಂದರೆ ಅನಂತ ಸುಖದ ಜೊತೆಗೆ ಹೋಲಿಸಿದರೆ ನಮಗೆ ಬರುವ ಸುಖ ಅತ್ಯಲ್ಪವಾದ ಸುಖ. ಸೊ ಆ ಇನ್ಫೈನೈಟ್ ಸೆಟ್, ದೊಡ್ಡ ಸೆಟ್ ಒಂದು ಡ್ರಾ ಮಾಡಿದರೆ ಅದರ ಒಳಗೆ ಒಂದು ಡಾಟ್ ಇದ್ದರೆ ನಮಗೆ ಆ ಡಾಟ್ ಸಿಗಬೇಕು. ಆ ಡಾಟ್ ನಮಗೆ ಸಿಗುವಾಗ ಅನಂತ ಸುಖವು ನಮಗೆ ಸಿಕ್ಕಿಬಿಟ್ರೆ ಅದು ಸಿಗದೆ ಯಾಕೆ ಮಾಡ್ತಾನೆ ಭಗವಂತ ಅಂತ ಹೇಳಿದರೆ ಎಷ್ಟು ಸುಖ ಬೇಕು ಅಷ್ಟೇ ಆ ಡಾಟ್ ಸುಖ ನಮಗೆ ಬರಬೇಕು. ಇಲ್ಲ ಒಂದು ಚಿಕ್ಕ ಸರ್ಕಲ್ ದೇವತೆ ತೆಗೆದುಕೊಂಡು ಸ್ಮಾಲ್ ಸರ್ಕಲ್ ಇರ್ಬೋದು, ಇನ್ನು ದೊಡ್ಡ ಸ್ವಲ್ಪ ದೊಡ್ಡ ಸರ್ಕಲ್ ಇರ್ಬೋದು, ಇನ್ನು ದೊಡ್ಡ ಬ್ರಹ್ಮವಾಯುಗಳಿಗೆ ಅಂತ ಹೇಳಿದರೆ ಅದು ಕೂಡ ಭಗವಂತ ಎಷ್ಟು ಕೊಡಬೇಕೋ, ಯಾವಾಗ ಕೊಡಬೇಕೋ, ಹೇಗೆ ಕೊಡಬೇಕೋ ಆವಾಗ ಅಷ್ಟು ಹಾಗೆ ಕೊಡ್ತಾನೆ ಭಗವಂತ. ಆದ್ದರಿಂದ ಮಿಕ್ಕದ್ದೆಲ್ಲವೂ ತಡೆಯುವುದು ಆ ಕೊಡುವುದರ ಜೊತೆಯಲ್ಲಿ ಕಂಬೈನ್ ಆಗಿದೆ. ಒಂದು ವಿಧವಾಗಿ ನೋಡಿದರೆ ಸುಖ ಕೊಡ್ತಾ ಇದ್ದ ನಿಜ, ಆದರೆ ಕೊಡುವಾಗ ನಮಗೆ ಸ್ವೀಕಾರ ಮಾಡುವ ಯೋಗ್ಯತೆ ಸಹಿತ ಇಲ್ಲ. ಅನಂತ ಸುಖ ನಮ್ಗೆ ಕೊಟ್ಬಿಟ್ಟ ಅಂತ ಅನ್ಕೊಳ್ರಿ, ಆ ಯೋಗ್ಯತೆ ಇಲ್ಲ. ಆದ್ದರಿಂದ ವಿ ಕೆನಾಟ್ ಇವನ್ ಎಂಜಾಯ್ ದಟ್ ಹ್ಯಾಪಿನೆಸ್, ವಿ ಡೋಂಟ್ ಇವನ್ ಹೌ ಟು ಹ್ಯಾಂಡಲ್ ಇಟ್. ಆದ್ದರಿಂದ ಎಷ್ಟು ಸುಖ ಸಿಗಬೇಕು ಅಷ್ಟು ಸುಖ ಸಿಗುವಂತೆ ಮಾಡುವುದರಲ್ಲಿಯೇ, ಯಾವ ಸುಖ ಸಿಗಬಾರದೋ ಅದು ಸಿಗದೆ ನಿವಾರಿಸುವುದು ಅದು ನಮ್ಮ ಒಳ್ಳೆಯದಕ್ಕೆ. ಯಾಕಂದರೆ ಅದು ಸ್ವೀಕಾರ ಮಾಡುವ ಯೋಗ್ಯತೆ ಸಹಿತ ಯಾರಿಗೂ ಇಲ್ಲ. ಅವರಿಗೆ ಯೋಗ್ಯತೆಗೆ ಮೀರಿದ ಸುಖವನ್ನು ಯಾರೂ ಕೂಡ ಸ್ವೀಕಾರ ಮಾಡಲಾರರು, ಅನುಭವಿಸಲಾರರು. ಆದ್ದರಿಂದ ಅದು ಭಗವಂತ ಮಾಡುವ ಉಪಕಾರವೇ. ಅಯ್ಯೋ ತಡಿತಾ ಇದ್ದಾನಲ್ವಾ ಅಂತ ನಮಗೆ, ಅಯ್ಯೋ ಸುಖ ಈಸ್ ಪ್ರಿವೆಂಟಿಂಗ್ ಸಮಥಿಂಗ್ ಅಲ್ವಾ ಅಂತ, ಈಸ್ ಪ್ರಿವೆಂಟಿಂಗ್ ವಾಟ್ ಎವರ್ ಇಸ್ ನಾಟ್ ಡ್ಯೂ ಫಾರ್ ಅಸ್, ನಮ್ಮಿಂದ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದು ಭಾರ ನಮಗೆ ಎಷ್ಟು ಭಾರ ಹೊತ್ತಲಕ್ಕಾಗತ್ತೋ ಅಷ್ಟು ಭಾರ ಕೊಡ್ತಾನೆ. ಹೆಚ್ಚಿನ ಭಾರ ಕೊಟ್ಟರೆ ನಾವು ಹೊರಲಾರು. ಆದ್ದರಿಂದ ಹೊರಲಾರದೆ ಇರುವ ಭಾರ ಕೊಡದೇ ಇರುವುದು ಅನುಗ್ರಹವೇ. ಆದ್ದರಿಂದ ನಮಗೆ ಸಿಗಬೇಕಾದಷ್ಟು ಸುಖವನ್ನೇ ಕೊಟ್ಟು ಹೆಚ್ಚಾದ ಸುಖವನ್ನು ನಿವಾರಣೆ ಮಾಡುವುದು ಅನ್ನುವುದು ಅದು ಭಗವಂತ ಮಾಡುವ ಒಂದು ವಿಧವಾದ ಉಪಕಾರವೇ ಆಗಿದೆ. ಆದ್ದರಿಂದ ಸರ್ವಃ ಸುಖವನ್ನು ಕೊಡುವವನು, ಸುಖವನ್ನು ತಡೆಯುವವನು, ಸುಖವನ್ನು ಅಂದರೆ ನಮಗೆ ಯೋಗ್ಯವಾಗದೇ ಇರುವ ಸುಖವನ್ನು ನಮಗೆ ಬರದೆ ತಡಿತಾನೆ. ಆದ್ದರಿಂದ ಜೀವಾತ್ಮರಿಗೆ ಇದು ಸುಖದ ವಿಷಯವೇ ಅಲ್ಲ, ದುಃಖದ ವಿಷಯದಲ್ಲೂ ಅಷ್ಟೇ. ನಮಗೆ ದುಃಖವನ್ನು ಕೊಡ್ತಾನಂತ ಹೇಳಿದರೆ ಎಷ್ಟು ದುಃಖ ಕೊಡಬೇಕು ಅಷ್ಟೇ ದುಃಖ ಕೊಡ್ತಾನೆ. ಇಮ್ಯಾಜಿನ್, ದುಃಖ ಅನ್ನುವುದು ಅನಂತವಾದ ದುಃಖವು ಅನಂತವೇ, ಅನಂತವಾದ ದುಃಖ ಇದೆ. ಅನಂತವಾದ ದುಃಖದಲ್ಲಿ ದೊಡ್ಡ ಪೋರ್ಷನ್, ಇವನ್ ಒಂದು ದೊಡ್ಡ ನಮಗೆ ಸಾಧ್ಯವಿಲ್ಲದೆ ಇಷ್ಟು ಒಂದು ದೊಡ್ಡ ಚಂಕ್ ಕೊಟ್ಟರು ನಮ್ಮಿಂದ ತಡಿಲಕ್ಕಾಗೋದಿಲ್ಲ. ನಮಗೆ ಭಗವಂತ ಕೊಡುವ ದುಃಖವು ಸಹಿತ ಅತಿ ಅಲ್ಪವಾದ ದುಃಖ. ನಮಗೆ ಎಷ್ಟು ದುಃಖ ಕೊಡಬೇಕು ಅಷ್ಟೇ ದುಃಖ ಕೊಡ್ತಾನೆ. ನಮಗೆ ನಮಗೆ ಅದೇ ದೊಡ್ಡ ಅಬ್ಬಾ ಎಷ್ಟು ಕಷ್ಟ ಎಷ್ಟು ದುಃಖ ಅಂತೇಳಿ ನಾವು ಒದ್ದಾಡ್ತೀವಿ. ಆದರೆ ಅದಕ್ಕಿಂತ ಎಷ್ಟೋ ದುಃಖ ಬರಲಿಕ್ಕೆ ಸಾಧ್ಯ ಇದೆ. ನಾವು ಕೇಳ್ತೀವಿ ನ್ಯೂಸ್ನಲ್ಲಿ, ಎಥಿಯೋಪಿಯನ್ನೆಲ್ಲ ಅಲ್ಲೋ ಎಲ್ಲೋ ಊಟ ಇಲ್ಲದೆ, ಅನ್ನ ಇಲ್ಲದೆ, ತಿನ್ನಲಿಕ್ಕೇನು ಇಲ್ಲದೆ, ಕೆಲವರು ತಮ್ಮ ತಮ್ಮ ಮಲವನ್ನೇ ತಿನ್ನುವಷ್ಟೊಂದು ಹೀನವಾದ ಸ್ಥಿತಿಯಲ್ಲಿರುವಂತಹ ಕಥೆಗಳು ನ್ಯೂಸ್ನಲ್ಲಿ ನಾವು ಕೇಳ್ತೀವಿ ಹೊರತು ನಾವು ಅದು ಕಣ್ಣಿಂದ ಕಾಣಲಿಕ್ಕೂ ಸಹ ನೋಡಲಿಕ್ಕೂ ಸಹಿತ ನಮ್ಮಿಂದ ಸಾಧ್ಯವಾಗೋದಿಲ್ಲ. ಅಷ್ಟು ದುಃಖ ಇರಲಿಕ್ಕೆ ಬರಲಿಕ್ಕೆ ಸಾಧ್ಯವಿದೆ, ಅದನ್ನು ಬರೆಯದೆ ತಡಿತಾನೆ. ಸೊ ಇದು ಕೂಡ ಭಗವಂತ ಮಾಡುವ ಅನುಗ್ರಹವೇ. ಸುಖ ದುಃಖ ಯಾವುದೇ ಆಗಲಿ, ಎಷ್ಟು ನಾವು ಅನುಭವಿಸಲಿಕ್ಕೆ ನಮಗೆ ಬರೆದಿಟ್ಟಿದೋ, ಎಷ್ಟು ಭಗವಂತ ನಮಗೆ ಕೊಡಬೇಕೋ ಅಷ್ಟೇ ಸುಖವನ್ನು ಅಷ್ಟೇ ದುಃಖವನ್ನು ಭಗವಂತ ಕೊಡ್ತಾನೆ ಅನ್ನುವುದು ಅದು ಭಗವಂತ ಮಾಡುವಂತಹ ಒಂದು ಉಪಕಾರ ಅನುಗ್ರಹವೇ ಆಗಿದೆ. ಆದ್ದರಿಂದ ಶಂ ಸುಖಂ ವಾರಯತಿ, ಯೋಗ್ಯತೆಗೆ ಮೀರಿದ ಸುಖ ದುಃಖಗಳನ್ನು ಅವನು ತಡಿತಾನೆ ಅನ್ನುವುದು, ಆ ಎಸ್ಪೆಷಲಿ ಸುಖ ತಡಿತಾನೆ ಅನ್ನುವುದು ಶರ್ವ ಅನ್ನುವ ಶಬ್ದದಿಂದ ನಮಗೆ ಆಗತ್ತೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಶರ್ವಃ ಶಂ ರೋಧನಾತ್ ಹರಿಹಿ, ರೋಧನ ವಾರಣ, ರೋಧನ ವಾರಣ ಅಂದರೂ ವಾರಿಸುವುದು, ರೋಧನ ಅಂದರೂ ನಿರೋಧಿಸುವುದು, ಎರಡು ಒಂದೇ ಅರ್ಥ. ರೋಧನ ಆರ್ ನಿರೋಧನ, ಅದೇ ವಿಧವಾಗಿ ವಾರಣ ನಿವಾರಣ, ಇವೆಲ್ಲ ಒಂದೇ ಅರ್ಥಗಳು. ರೋಧ ನಿರೋಧ, ವಾರ ವಾರಯತಿ, ನಿವಾರಯತಿ ನಿವಾರಿಸುವುದು ಅಂತ ನೋಡ್ರಿ, ನಿವಾರಣೆ ಮಾಡುವುದು ವಾರಣೆ ಮಾಡುವುದು, ಆಲ್ ಆರ್ ಸೇಮ್ ಮೀನಿಂಗ್, ಅದನ್ನು ತಡೆಯುವುದು ಅನ್ನುವ ಅರ್ಥದಲ್ಲಿ. ಆದ್ದರಿಂದ ಈ ಅರ್ಥದಲ್ಲಿ ಶಂ ಸುಖಂ ವಾರಯತಿ ಅನ್ನುವ ಅರ್ಥ. ಅದಾದ ಮೇಲೆ ಭಗವಂತ, ಇದು ರುದ್ರದೇವರಲ್ಲಿ ನಾವು ನೋಡಬಹುದು, ಭಗವಂತನ ರುದ್ರದೇವರಲ್ಲಿ ಸಂಹಾರ ಕಾರ್ಯ ಮಾಡ್ತಾನೆ. ರುದ್ರದೇವರು ಹೇಗೆ ಸಂಹಾರ ಕಾರ್ಯ ಮಾಡ್ತಾನೆ? ರುದ್ರ ಅಂತರ್ಗತನಾಗಿರುವಂತಹ ಸಂಕರ್ಷಣ ರೂಪಿ, ನರಸಿಂಹ ರೂಪಿ, ಎರಡು ಭಗವಂತನ ರೂಪಗಳು. ರುದ್ರ ಅಂತರ್ಗತನಾಗಿರುವ ಎರಡು ವಿಧವಾದ ರೂಪಗಳ ಚಿಂತನೆ ಮಾಡ್ತೀವಿ. ಸಂಕರ್ಷಣ ರೂಪಿ ಪರಮಾತ್ಮ ರುದ್ರಾಂತರ್ಯಾಮಿ, ರುದ್ರಾಂತರ್ಗತವಾದ ರೂಪ. ನೃಸಿಂಹ ರೂಪ ಪರಮಾತ್ಮ, ಅವನು ಕೂಡ ರುದ್ರ. ನರಸಿಂಹದೇವರಿಗೆ ಮೂರು ಕಣ್ಣಿದೆ ಅಂಥೇಳಿ, ರುದ್ರದೇವರಿಗೆ ಮೂರು ಕಣ್ಣಿರೋದು ನಾವು ಪ್ರಖ್ಯಾತ ಕಾಣ್ತೀವಿ. ತ್ರ್ಯಂಬಕ ಅಂತ ಕರಿತೀವಿ, ಮೂರು ಕಣ್ಣುಳ್ಳವನು, ತ್ರಿನೇತ್ರ ತ್ರ್ಯಂಬಕ. ಯಾಕೆ ರುದ್ರದೇವರಿಗೆ ಮೂರು ಕಣ್ಣಿದೆ ಅಂದರೆ ರುದ್ರ ಅಂತರ್ಗತನಾದ ನರಸಿಂಹದೇವರಿಗೆ ಮೂರು ಕಣ್ಣಿದೆ, ಆದ್ದರಿಂದ ರುದ್ರರಿಗೆ ಮೂರು ಕಣ್ಣಿದೆ. ನರಸಿಂಹದೇವ ಭಗವಂತನಿಗೂ ಒಂದು ರೂಪ ಅಂದರೆ ಅನೇಕ ರೂಪಗಳಲ್ಲಿ ಮುಖ್ಯವಾಗಿ ನರಸಿಂಹ ರೂಪದಲ್ಲಿ ಮೂರು ಕಣ್ಣು ಭಗವಂತನಿಗಿದೆ. ಮೂರನೇ ಕಣ್ಣು ಅದು ಸೂರ್ಯ ನೇತ್ರರು ಕಣ್ಣುಗಳು, ಎರಡು ಕಣ್ಣುಗಳು, ಮಧ್ಯ ನೇತ್ರ ಕಣ್ಣಿನಲ್ಲಿ ಅಗ್ನಿ ಅಂತೇಳಿ ಅಗ್ನಿದೇವರನ್ನು ಇಟ್ಕೊಂಡಿದ್ದಾರೆ ಅಂಥೇಳಿ. ಆದ್ದರಿಂದ ಈ ವಿಧವಾಗಿ ಮೂರು ಕಣ್ಣು ಇರುತ್ತೆ. ಆದ್ದರಿಂದ ಆ ನರಸಿಂಹದೇವರಿಗೆ, ಆ ನರಸಿಂಹದೇವರು ಯಾವ ರುದ್ರರಿಗೆ ಅಂತರ್ಗತನಾಗಿ ಅಂತರ್ಯಾಮಿಯಾಗಿದ್ದಾರೋ ಅವರಿಗೆ ರುದ್ರನಿಗೂ ಕೂಡ ಮೂರು ಕಣ್ಣು ಅಂತೇಳಿ. ಈ ನರಸಿಂಹದೇವರು ನೃಸಿಂಹ ರೂಪದಲ್ಲಿ ಸಂಹಾರ ಕಾಲದಲ್ಲಿ ಸಂಹಾರ ಮಾಡ್ತಾನೆ. ರುದ್ರದೇವರ ಅಂತರ್ಗತನಾಗಿದ್ದು ರುದ್ರದೇವರಿಂದ ರುದ್ರದೇವರಿಗಿಂತ ಕೆಳಗಿರುವವರ ಎಲ್ಲ ದೇವತೆಗಳ ಸಂಹಾರವನ್ನು, ಎಲ್ಲ ಮನುಷ್ಯರು, ಎಲ್ಲ ಜೀವರಾಶಿಗಳ ಸಮಸ್ತ ಸೃಷ್ಟಿಯಲ್ಲಿರುವ ಸಮಸ್ತ ಪ್ರಾಣಿಗಳು ಯಾರು ಯಾರು ರುದ್ರರಿಗಿಂತ ಕೆಳಗಿದ್ದಾರೋ ಅಷ್ಟು ಪ್ರಾಣಿಗಳ ಸಂಹಾರ ಕಾರ್ಯವನ್ನು ರುದ್ರದೇವರಿಂದ ಮಾಡಿಸುತ್ತಾರೆ. ರುದ್ರಾಂತರ್ಗತನಾಗಿದ್ದು ರುದ್ರ ಇನ್ನೊಂದು ಹೆಸರು ಶರ್ವ, ಆ ಶರ್ವ ಅಂತರ್ಗತನಾದ ಶರ್ವನಾಮಕ ನರಸಿಂಹ ರೂಪಿ ಪರಮಾತ್ಮ ಇಲ್ಲಿ ಚಿಂತನೆ ಮಾಡುವಾಗ. ಆದ್ದರಿಂದ ನಾವು ಅವತಾರ ರೂಪಿ ನರಸಿಂಹ ಅಂತ ಹೇಳಿದಾಗ ಅವತಾರ ರೂಪಿ ನರಸಿಂಹ ಇದ್ದಾನೆ. ಅದೇ ವಿಧವಾಗಿ ವ್ಯಾಕೃತಿ ರೂಪಗಳಲ್ಲಿ ಒಂದಾದ ನರಸಿಂಹ ರೂಪ, ಎರಡು ಕೂಡ ಇವು ಎರಡು ರೂಪದ ವಿಧವಾದ ರೂಪಗಳ ಚಿಂತನೆಯನ್ನು ನಾವು ಮಾಡಬಹುದು. ಮಾಡಿದಾಗ ಆ ನರಸಿಂಹ ರೂಪದ ಚಿಂತನೆ ಅದು ರುದ್ರಾಂತರ್ಗತನಾಗಿರುವ ರೂಪ, ಅದರಿಂದ ಸಂಹಾರ ಕಾರ್ಯ ಮಾಡ್ತಾನೆ. ಇದು ಹೇಗೆ ಸಂಹಾರ ಕಾರ್ಯಕ್ಕೆ ಶರ್ವ ಶಬ್ದ ಹೇಗೆ ಅಂದರೆ ಅದಕ್ಕೆ ಇರುವ ಧಾತು ರೂಟ್ ಅದೇನೆಂದರೆ ಶ್ರು ಹಿಂಸಾಯಾಮ್ ಅನ್ನುವ ಶ್ರು ಅನ್ನುವ ಧಾತುವು. ಆ ಶ್ರು ಶೃಣಾತಿ ಹಿನಸ್ತಿ ಇತಿ ಶರ್ವ ಅಂದರೆ ನಾಶ ಮಾಡುವುದು, ಸಂಹಾರ ಕಾರ್ಯ ಮಾಡುವುದು, ಹಿಂಸೆ ಮಾಡುವುದು, ಎಲ್ಲರನ್ನು ಅಳಿಸಿಬಿಡುವುದು, ಅದು ಶೃಣಾತಿ ಅನ್ನುವ ಶಬ್ದದಿಂದ ಬರುವಂಥದ್ದು. ಶೃಣಾತಿ ಶೃಣೋತಿ ಅದು ಬೇರೆ, ಕೇಳುವುದು ಅನ್ನುವುದಕ್ಕೆ ಬರುವಂಥದ್ದು ಶ್ರು ಅನ್ನುವ ಧಾತುವಿಂದ ಬಂದದ್ದು. ಅದು ಎಸ್ ಎಚ್ ಆರ್ ಯು ಇದು ಋಕಾರ, ಶ್ರು ಅನ್ನುವುದು ವವಲ್ ಋಕಾರ. ಆದ್ದರಿಂದ ಶ್ರು ಅಂದರೆ ಶ್ರು ಹಿಂಸಾಯಾಮ್ ಅನ್ನೋದು ಸ್ಮಾಲ್ ಡಿಫರೆನ್ಸು, ಆದ್ದರಿಂದ ನಾವು ಕೇರ್ಫುಲ್ ಆಗಿರಬೇಕು. ಇದು ಶೃಣಾತಿ, ಆ ಶ್ರು ತಗೊಂಡಾಗ ಅದು ಶೃಣೋತಿ ಅಂತ ಬರುತ್ತೆ, ಅದು ಬೇರೆ ಧಾತು ಪಾಠ, ಇದು ಬೇರೆ ಧಾತು ಪಾಠ. ಇದರಲ್ಲಿ ಶೃಣಾತಿ ಅಂದರೆ ಹಿನಸ್ತಿ, ಸಂಹಾರಯತಿ, ಹಿಂಸಾಂಕರೋತಿ ಅನ್ನುವ ಅರ್ಥದಲ್ಲಿ ಹಿನಸ್ತಿ ಅನ್ನುವ ಅರ್ಥ. ಈ ಅರ್ಥದಲ್ಲಿ ಶರ್ವ ಅಂದರೆ ಸಂಹಾರ ಕಾರ್ಯ ಮಾಡುವವನು, ರುದ್ರಾಂತರ್ಗತನಾಗಿ ಇದ್ದ ಶರ್ವರೂಪದಲ್ಲಿ ಎಲ್ಲರ ಸಂಹಾರ ಕಾರ್ಯವನ್ನು ಮಾಡಿ ಅದಾದ ಮೇಲೆ ರುದ್ರ ಸಂಹಾರವನ್ನು ನರಸಿಂಹದೇವರು ಮಾಡ್ತಾರೆ ಪ್ರಳಯ ಕಾಲದಲ್ಲಿ. ಪ್ರಳಯ ಕಾಲದಲ್ಲಿ ಎಲ್ಲರ ಸಂಹಾರ ಕಾರ್ಯ ಮಾಡಿದ ಮೇಲೆ ರುದ್ರದೇವರಿಗೆ ಯಾಕೆ ಸಂಹಾರ ಮಾಡಬೇಕಂದ್ರೆ ಆದ ಮೇಲೆ ರುದ್ರದೇವರಿಗೆ ಶೇಷ ಶರೀರ ಬರಬೇಕು. ಆದ್ದರಿಂದ ಆ ರುದ್ರ ಶರೀರವನ್ನು ತೆಗೆದು ಶೇಷ ಶರೀರವನ್ನು ಪ್ರದಾನ ಮಾಡಬೇಕು. ಆದ್ದರಿಂದ ಆ ರುದ್ರ ಶರೀರವನ್ನು ತೆಗೆದು ಬಿಡ್ತಾರೆ ಮತ್ತು ಶೇಷ ಶರೀರವನ್ನು ಪ್ರದಾನ ಮಾಡಿ ಅದರ ಮೂಲಕವಾಗಿ ಅವರನ್ನು ಅನುಗ್ರಹ ನಿತ್ಯ ಸ್ಪರ್ಶ, ಅದಕ್ಕಾಗಿ ಆ ಶೇಷ ಪದವಿಗಾಗಿಯೂ ರುದ್ರದೇವರ ತಪಸ್ಸು ಮಾಡ್ತಾರೆ. ಆದ್ದರಿಂದ ಆ ಶೇಷ ಪದವಿಯನ್ನು ಕೊಡುವುದಕ್ಕಾಗಿ ರುದ್ರರ ಸಂಹಾರವನ್ನು ಮಾಡ್ತಾರೆ. ಹೀಗೆ ಎಲ್ಲ ಅಷ್ಟೇ ಅಲ್ಲದೆ ಮಿಕ್ಕ ದೇವತೆ ರುದ್ರರ ಮೇಲಿರುವಂತಹ ದೇವತೆಗಳು ಬ್ರಹ್ಮ ವಾಯುಗಳ ಸಂಹಾರವನ್ನು ಕೂಡ, ಅದೇ ವಿಧವಾಗಿ ಸರಸ್ವತಿ ಭಾರತೀಯರು ಅಂದರೆ ಆ ಕಲ್ಪಾಂತದಲ್ಲಿ ಎಲ್ಲರ ಸಂಹಾರ ಕಾರ್ಯ ಮಾಡುವ ಕಲ್ಪಾಂತ ಸಂಹಾರ ಕಾರ್ಯದಲ್ಲಿ ಎಲ್ಲರ ದೇಹವನ್ನು ದೂರ ಮಾಡುವಾಗ ಅಂದರೆ ಏನು ಸ್ಥೂಲ ದೇಹವನ್ನು ಸಂಹಾರ ಅಂತ ಹೇಳಿದ್ರೆ ಜೀವರಿಗೆ ನಿತ್ಯರು ಸಂಹಾರ ಅಂತ ಹೇಳಿದರೆ ಆ ಸ್ಥೂಲ ದೇಹವನ್ನು ತೆಗೆದು ಹೋಗುವುದೇ ಸಂಹಾರ ನಮಗೆ ಜೀವರಿಗೆ. ಬ್ರಹ್ಮ ವಾಯುಗಳಿಗೂ ಸಹಿತ ಸಂಹಾರ ಅಂತ ಹೇಳಿದರೆ ಆ ಸ್ಥೂಲ ದೇಹ ಹೋಗುತ್ತೆ. ಸ್ಥೂಲ ದೇಹ ಬಿಟ್ಟ ಮೇಲೆ ಆ ಅನಿರುದ್ಧ ಲಿಂಗದೇಹಗಳಿಂದ ಇದ್ದರೂ ಕೂಡ ಸಹಿತ ಆ ರುಜುಗಳಿಗೆ ಅವರಿಗೆ ಯಾವ ವಿಧವಾದಂತಹ ಆ ಸುಪ್ತಿ ಭಾವ ಇರೋದಿಲ್ಲ. ಮಿಕ್ಕ ಜೀವರಾಶಿಗಳೆಲ್ಲ ಕೂಡ ಸುಪ್ತ ಅವಸ್ಥೆಯಲ್ಲಿ ಒಂದು ಮೂರ್ಛೆ ಇದ್ದಂತೆ ಆ ಅವಸ್ಥೆಯಲ್ಲಿರ್ತಾರೆ. ಪ್ರತಿಭಾತ ಪರಾವರರು ಅಂತ ಕರೆಯಲ್ಪಡುವಂತಹ ಆ ರುಜುಗಳಿಗೆ ಅವರಿಗೆ ಅದು ನಿತ್ಯವಾಗಿ ಅವರಿಗೆ ಇನ್ನು ತಿಳುವಳಿಕೆ ಇರುತ್ತೆ, ಅವರಿಗೆ ಮುಚ್ಚಿಕೊಂಡು ಹೋಗೋದಿಲ್ಲ. ಆದ್ದರಿಂದ ಆದರೆ ಸಂಹಾರ ಅನ್ನೋದು ಸ್ಥೂಲ ದೇಹ ಹೋಗುವುದು ಹಾಗೇ ಆಗತ್ತೆ. ಆದ್ದರಿಂದ ಆ ಸಂಹಾರ ಕಾರ್ಯವನ್ನು ಆ ನರಸಿಂಹದೇವರ ರೂಪದಲ್ಲಿ ಸಂಹಾರ ಕಾರ್ಯವನ್ನು ಮಾಡ್ತಾರೆ. ಆದ್ದರಿಂದ ಅದನ್ನು ನಮಗೆ ಇಲ್ಲಿ ಈ ಶರ್ವ ಶಬ್ದ ನಮಗೆ ತಿಳಿಸಿಕೊಡ್ತಾ ಇದೆ. ಸೊ ಇಲ್ಲಿ ನೃಸಿಂಹನ ಸಂಹಾರಕ ಪ್ರಭಾವವನ್ನು ಸ್ತೋತ್ರ ಮಾಡುವ ಒಂದು ಪ್ರಸಂಗ ಬರುತ್ತೆ. ಆ ನಖಸ್ತುತಿಯಲ್ಲಿ ಹೇಳುವಾಗ ನಮಗೆ ಅಲ್ಲಿ ಒಂದು ಸ್ತೋತ್ರ ಮಾಡ್ತಾರೆ, ನಿಮ್ಮೆಲ್ಲರೂ ಕೇಳಿರುವಂತಹ ಸ್ತೋತ್ರ ನಖಸ್ತುತಿ. ಅಲ್ಲಿ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿಸುತ್ತೆ ಸಮಂ ಪಶ್ಯಾಮಿತ್ತಮ ವಸ್ತುರ್ ತರ್ತೋಪಾಸ್ತಂ ರಸೋ ಯುಷ್ಟಮಃ ಅಂತ ಹೇಳಿದಾಗ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂಥೇಳಿ ದೇವರನ್ನು ಸ್ತೋತ್ರ ಮಾಡ್ತಾರೆ. ಆಚಾರ್ಯರು ಮಾಡಿರುವಂತಹ ಶ್ಲೋಕ ಅಲ್ಲಿ ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಯತ್ ಯಾವ ಭಗವಂತನ ರೋಷದಿಂದ ಕ್ರೋಧದಿಂದ ಕೋಪದಿಂದ ಸಿಟ್ಟಿನಿಂದ ಉತ್ಕರ ಹೊರಹೊಮ್ಮುತ್ತಿರುವಂತಹ, ಇಲ್ಲ ರೋಷಗಳ ಸಮೂಹದಿಂದ, ಉತ್ಕರ ಅಂದರೆ ಹೊರಹೊಮ್ಮುತ್ತಿರುವ, ಇಲ್ಲ ಉತ್ಕರ ಅಂದರೆ ಸಮೂಹ, ಕ್ಲಸ್ಟರ್ ಅನ್ನುವ ಅರ್ಥ, ಎರಡು ಅರ್ಥಗಳು ಇದೆ. ಆದ್ದರಿಂದ ಹೇಗಾಗಬೇಕಾದ್ರು ತಗೋಬೋದು, ರೋಷಗಳ ಸಮೂಹ ಇಲ್ಲ ಆ ಸಿಟ್ಟಿನ ಭಾವಗಳ ಸಮೂಹ ಅಂತೇಳಿ, ರೋಷ ಇಲ್ಲ ಅದರಿಂದ ಹೊರಹೊಮ್ಮಿದಂತಹ, ರೋಷೋತ್ಕರವಾದಂತಹ ಅದರಿಂದ ಹೊರಹೊಮ್ಮಿತ್ತಿರುವಂತಹ. ಸೊ ಎದ್ದು ರೋಷೋತ್ಕರ ದಕ್ಷ ನೇತ್ರ ಕುಟಿಲ, ಆ ದೇವರು ಕ್ರೋಧ ಮಾಡಿದಾಗ ಅವರ ಬಲಗಣ್ಣು, ದಕ್ಷ ಅಂದರೆ ಬಲ, ನೇತ್ರ ಅಂದರೆ ಕಣ್ಣು, ಸೊ ದಕ್ಷ ನೇತ್ರ ಉತ್ಥಿತ ಅದರಿಂದ ಮತ್ತು ಹೊರಗೆ ಅಂದರೆ ಕಣ್ಣು ಚಲನೆ ಮಾಡ್ತಾ ಇದ್ದಾರೆ, ಆ ಕಣ್ಣಿನ ಚಲನೆಯಿಂದ ಮೂಮೆಂಟಿಂದ, ಭ್ರೂ ಚಲನೆ ಅಲ್ಲ, ಕಣ್ಣಿನ ಅಂದರೆ ಬಲ ಗಣ್ಣು, ಕಣ್ಣು ಮುಡಿ ಹಾಕುವುದಂತೆ ನೋಡ್ರಿ, ಕಣ್ಣು ಮುಡಿ ಹಾಕುವುದಂತೆ ಅಂದರೆ ಕಣ್ಣನ್ನು ಸ್ವಲ್ಪ ಕ್ರೋಧ ಬಂದಾಗ ನಮ್ಮ ಕಣ್ಗಳು ಒಂಥರ ಆಗುತ್ತೆ, ಆ ತರಹ ದೇವರು ಕಣ್ಣನ್ನು ಸ್ವಲ್ಪ ಚಲನೆ ಕೊಟ್ಟ ಅಂದರೆ ಆ ಕೋಪದ ಪ್ರಭಾವವನ್ನು ಆ ಕಣ್ಣಿನಿಂದ ಪ್ರಕಟ ಮಾಡಿದ ಅಂಥೇಳಿ. ಸೊ ದಕ್ಷ ನೇತ್ರ, ಸೊ ದಕ್ಷ ನೇತ್ರೋತ್ಥಿತ ಸೊ ಅಂತ ಬರುತ್ತೆ. ಸೊ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತ ಅಗ್ನಿಸ್ಫುರತ್, ಸೊ ಅದರ ನೇತ್ರ ಕುಟಿಲ ಪ್ರಾಂತ ಉತ್ಥಿತ, ಸೊ ಅಂದರೆ ಕಣ್ಣನ್ನು ಮುಡಿ ಹಾಕುವುದರ ಮೂಲಕವಾಗಿ ಅದರಿಂದ ಹೊರಗೆ ಬರುತ್ತಿರುವಂತಹ ಅಂಥೇಳಿ. ಸೊ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರ. ವಿಸ್ಫುಲಿಂಗ ಅಂದರೆ ಕಿಡಿಗಳು, ಆ ಬಲಗಣ್ಣಿನಿಂದ ಸಿಟ್ಟು ಮಾಡಿದಾಗ ಕಣ್ಣಿನ ಕೊನೆ ಭಾಗದಿಂದ ಬೆಂಕಿ ಕಿಡಿಗಳು ಹೊರಗೆ ಬರ್ತಾ ಇದ್ದಂತೆ. ಒಂದೊಂದು ಕಿಡಿ ಚಿಕ್ಕ ಸ್ಪಾರ್ಕ್, ಒಂದೊಂದು ಸೂರ್ಯ, ಖದ್ಯೋತೋಪಮ, ಖದ್ಯೋತ ಅಂದರೆ ಖ ಅಂದರೆ ಆಕಾಶ, ಖೇ ದ್ಯೋತಯತಿ ಆಕಾಶದಲ್ಲಿ ಕಾಣಿಸಿಕೊಡ್ತಾನಾದ್ದರಿಂದ ಸೂರ್ಯನಿಗೆ ಖದ್ಯೋತ ಅಂತ ಕರೀತಾರೆ. ಖದ್ಯೋತ ಉಪಮ ಅಂದರೆ ಸೂರ್ಯನ ಸಮಾನ, ಒಂದೊಂದು ಕಿಡಿ ಸೂರ್ಯನ ಸಮಾನ ಅಂದರೆ ಸೂರ್ಯಕ್ಕಿಂತಲೂ ಪ್ರಕಾಶ, ಸೂರ್ಯಕ್ಕಿಂತಲೂ ಪ್ರಭಾವ ಇರುವಂಥದ್ದು. ಸೊ ಅಂತಹ ಸೂರ್ಯ ಅಂದರೆ ಅನೇಕ ಮಂದಿ ಸೂರ್ಯ, ಸಾಮಾನ್ಯ ನಮ್ಮ ಕಣ್ಣಿಗೆ ಕಾಣಿಸೋ ಸೂರ್ಯ ಕೂಡ ಅಲ್ಲ, ಅದಕ್ಕಿಂತಲೂ ಎಷ್ಟೋ ಪ್ರಕಾಶ ಇರುವಂತಹ ಸೂರ್ಯಗಳಂತೆ ಆ ಕಿಡಿಗಳು ಬಂದು ಏನಾಗ್ತಾ ಇದೆ ಅಂದರೆ ಅದರಿಂದ ಭಸಿತ ಭಸ್ಮ ಮಾಡಲ್ಪಟ್ಟವರಾಗಿದ್ದಾರೆ. ಯಾರು? ಬ್ರಹ್ಮೇಶ ಶಕ್ರೋತ್ಕರಾಹ, ಬ್ರಹ್ಮದೇವರು, ಈಶ ರುದ್ರದೇವರು, ಶಕ್ರ ಇಂದ್ರದೇವರು, ಉತ್ಕರಾಹ ಅಂದರೆ ಸಮೂಹ, ಅಂದರೆ ದೇವತಾ ಸಮೂಹ, ಇಡೀ ದೇವತಾ ಸಮೂಹವನ್ನು ಆ ಪ್ರಳಯ ಸಮಯದಲ್ಲಿ ನರಸಿಂಹದೇವರ ಬಲಗಣ್ಣಿನ ಕೊನೆಯಿಂದ ಹೊರಹೊಮ್ಮುತ್ತಿರುವಂತಹ ಬೆಂಕಿಯ ಕಿಡಿಗಳು, ಒಂದೊಂದು ಕಿಡಿ ಒಂದೊಂದು ಸೂರ್ಯದಂತೆ ಇದೆ, ಆ ಸೂರ್ಯ ಸಮಾನವಾದ ಕಿಡಿಗಳಿಂದ ಇಷ್ಟು ದೇವತೆಗಳು ಸುಡಲ್ಪಟ್ಟರು ಅಂತ ಸ್ತೋತ್ರ ಮಾಡಿದ್ದಾರೆ. ಆದರೆ ನಮಗೊಂದು ಸಂಶಯ ಬರಲಕ್ಕ, ಏನ್ರಿ ದೇವರಿಗೆ ಕೋಪವ, ದೇವರಿಗೆ ಸಿಟ್ಟು, ಸಿಟ್ಟು ಅನ್ನೋದು ದೋಷ ಅಲ್ಲವಾ? ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಅಂತ ದೇವರಿಗೆ ಹೇಳಿದ ಮೇಲೆ ದೇವರು ಕೋಪ ಮಾಡಿಕೊಳ್ಳುವುದೇನು? ಅದು ಕೋಪ ಮಾಡಿಕೊಂಡು ಬ್ರಹ್ಮ ರುದ್ರಾದಿ ದೇವತೆಗಳನ್ನೆಲ್ಲ ಸುಟ್ಟು ಹಾಕುವುದೇನು? ಇದು ಏನಿದು? ಯಾಕೆ ದೇವರು ಹೀಗೆ ಕೋಪ ಮಾಡುವುದು? ಇದೆಲ್ಲ ಸರಿಯಲ್ಲ ಅಲ್ಲ, ದೇವರಿಗೆ ದೋಷ ಬಂದಂತಾಗತ್ತಲ್ಲವಾ ಅನ್ನುವ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಆದರೆ ದೇವರಿಗೆ ಕೋಪ ನಮಗೆ ಯಾಕೆ ಬರುತ್ತೆ? ಪ್ರಪಂಚದಲ್ಲಿ ಯಾರಿಗಾದರೂ ಕೋಪ ಬರೋದು ಯಾಕೆ ಅಂದರೆ, ಕೋಪ ಅಂತ ಬಂದಾಗ ನಮಗೆ ಯಾವುದೋ ಒಂದು ಕೈಲಾಗೋ, ವಿ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಸಮ್ಥಿಂಗ್, ವಿ ಗೆಟ್ ಆ್ಯಂಗ್ರಿ. ನಮಗೆ ಯಾವುದೇ ಒಂದು ಮಾಡಲಿಕ್ಕೆ ಕೈಲಾಗೋದಿಲ್ಲ, ಆರ್ ಮಾಡಬೇಕಾದಂತೆ ಮಾಡಲಿಕ್ಕಾಗೋದಿಲ್ಲ, ಸಿಟ್ಟು ಬರುತ್ತೆ. ಒಬ್ಬ ವ್ಯಕ್ತಿ ಮೇಲೆ ಸಿಟ್ಟು ಬರ್ಬೋದು, ಒಬ್ಬ ಯಾರ ಮೇಲೆ, ಸೊ ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ, ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಡೂ ಅಕಂಪ್ಲಿಷ್ ಸಮ್ಥಿಂಗ್. ಆದರೆ ಭಗವಂತ ಅವನ ಇಚ್ಛಾ ಮಾತ್ರದಿಂದೆಲ್ಲ ಮಾಡಬಹುದು. ಆದ್ದರಿಂದ ಭಗವಂತನಿಗೆ ಕೋಪ ಹೇಗೆ? ಅವನು ಎಲ್ಲ ದೇವತೆಗಳನ್ನು ಸುಮ್ಮನೆ ಸುಟ್ಟು ಹಾಕಿದ ಅಂತ ಹೇಳ್ಬೋದು, ಅಷ್ಟೇ ಹೇಳ್ಬೋದು. ರೋಷೋತ್ಕರ ಯಾವನ ರೋಷದಿಂದ ಕ್ರೋಧದಿಂದ ಕೋಪದಿಂದ ಸಿಟ್ಟಿನಿಂದ ಅಂಥೇಳಿ ಆ ರೋಷವನ್ನು ಹೇಳಿದ್ದಾರಲ್ಲವ, ಇದು ದೇವರಿಗೆ ದೋಷ ಪಡತ್ತಲ್ಲವ ಅನ್ನುವ ಪ್ರಶ್ನೆ ಸಂಶಯ ನಮಗೆ ಬರಲಿಕ್ಕೆ ಅವಕಾಶ ಇದೆ. ಆದರೆ ನಾನು ಹೇಳಿದಂತೆ ಕೈಲಾಗದೇ ಇರುವಾಗ ಬರುವಂಥದ್ದು ರೋಷ. ಭಗವಂತನ ವಿಷಯದಲ್ಲಿ ರೋಷ ಅಂತ ಹೇಳಿದರೆ ಅದರ ಅರ್ಥ ಯಾರಿಗಾದರೆ ಭಗವಂತ ಒಂದು ಅನುಗ್ರಹಕ್ಕೆ ವಿರುದ್ಧವಾದದ್ದು, ಅಂದರೆ ಭಗವಂತ ಸಿಟ್ಟು ಮಾಡಿಕೊಂಡಲ್ಲ, ಅದು ಸಿಟ್ಟು ಅನ್ನುವ ಶಬ್ದಕ್ಕೆ ಇಚ್ಛೆ ಅಂದರೆ ಆ ಭಗವಂತನ ಇಚ್ಛೆ ಮಾಡುವುದು. ಏನು ಇಚ್ಛೆ ಮಾಡುವುದು ಅಂತ ಹೇಳಿದರೆ ಭಗವಂತ ಯಾವುದಾದ್ರೂ ತೆಗೆದು ಬಿಡಕ್ಕೆ ಈ ಇಚ್ಛಾರೂಪವನ್ನು, ಅಂದರೆ ಬ್ರಹ್ಮಾದಿಗಳು ಪ್ರಳಯ ಕಾಲದಲ್ಲಿ ಅವರಿಗೆ ಸ್ಥೂಲ ದೇಹ ಇದೆ, ಅದು ಇಲ್ಲದಂತೆ ಮಾಡಬೇಕು. ಸೊ ಇದು ಭಗವಂತ ಒಂದು ವಿಧವಾಗಿ ಮಾಡುವ ಅನುಗ್ರಹ, ಒಂದು ವಿಧವಾಗಿ ಮಾಡುವಂತಹ ಇಚ್ಛಾರೂಪಕವಾದ ಇದು. ಯಾಕಂದರೆ ಅಲ್ಲಿ ನಮಗೆ ಸ್ಥೂಲದೇಹವನ್ನು ತೆಗೆದು ಬಿಡುವ ಇಚ್ಛೆಯನ್ನು ಮಾಡ್ತಾ ಇದ್ದಾನೆ. ಇದು ನಮ್ಮ ಲೋಕ ರೀತಿಯಲ್ಲಿ ಅದು ಕಾಣಿಸುವುದು, ಏ ದೇಹವನ್ನು ಸುಟ್ಟು ಬಿಡ್ತಾ ಇದ್ದಾರೆ, ಆದ್ದರಿಂದ ಇದು ಒಂದು ವಿಧವಾದ ಪನಿಷ್ಮೆಂಟ್ ಅಂತ ನಮಗೆ ಅನಿಸುತ್ತೆ. ಎಲ್ಲಿ ಹಾಗೆ ಅನಿಸತ್ತೋ ಅಂತಹ ಇಚ್ಛಾರೂಪಕವಾದದ್ದು ಯಾವುದು ಇದೆಯೋ ಅದನ್ನು ರೋಷ ಅಂತ ಕರುವುದು. ಅಂದರೆ ನೋಡಲಿಕ್ಕೆ ಇನ್ನು ಹಾಗಾದ್ರೆ ಭೀಷ ಉದಯತಿ, ಭಯದಿಂದ ಸೂರ್ಯ ಉದಯಿಸ್ತಾ ಇದ್ದಾನೆ, ವಾತಾಪವತೆ ಇವೆಲ್ಲ ಪರಿಷತ್ತಲ್ಲಿ ಬರುತ್ತೆ. ಭಯದಿಂದ ಅಂದರೆ ಭಕ್ತಿಯ ಭಯ, ಅದು ಭಯ ನಿಜವಾದ ಭಯ ಅಲ್ಲ, ಅಯ್ಯೋ ಏನೋ ಮಾಡಿಬಿಡ್ತಾನ ದೇವರು ಅನ್ನೋ ಭಯ ಅಲ್ಲ, ಭಕ್ತಿ ರೂಪಕವಾದ ಭಯ. ಹೇಗೋ ಹಾಗೆ ಇಲ್ಲಿ ಕೂಡ ರೋಷ ಸಿಟ್ಟು ಕೋಪ ಅಂದರೆ ಇದು ನಿಜವಾದ ನಮ್ಮ ಲೋಕದೃಷ್ಟಿಯಲ್ಲಿರುವಂತಹ ಕೋಪ ಸಿಟ್ಟು ಅದು ಅಲ್ಲ, ಇದು ಇಚ್ಛಾರೂಪಕವಾದ, ಇದು ಮಾಡುವುದರ ಮೂಲಕವಾಗಿ ಒಂದು ಕಾರ್ಯವನ್ನು ಸಾಧಿಸ್ತಾ ಇದ್ದಾನೆ. ಏನು ಕಾರ್ಯ? ಸ್ಥೂಲ ದೇಹ ತೆಗೆದುಹಾಕಿಬಿಡುವುದು. ಯಾಕೆ ಹೀಗೆ ಮಾಡುವುದಂದರೆ ಇನ್ನು ಮುಂದೆ ಬರಬೇಕಾದ ಇನ್ನೊಂದು, ಈಗ ಉದಾಹರಣೆಗೆ ಬ್ರಹ್ಮದೇವರಿಗೆ ಮೋಕ್ಷವನ್ನು ಕರ್ಕೊಂಡು ಹೋಗಬೇಕು. ಈ ಸ್ಥೂಲ ದೇಹ ಇದ್ದಷ್ಟು ದಿನ ಮೋಕ್ಷ ಆಗೋದಿಲ್ಲ. ಅವರು ಮೋಕ್ಷಕ್ಕೆ ಹೋಗಬೇಕಂದ್ರೆ, ಲಿಂಗಭಂಗ ಆಗಬೇಕಂದ್ರೆ ಸ್ಥೂಲ ದೇಹ ಮೊದಲು ಹೋಗಬೇಕು. ಆ ಸ್ಥೂಲ ದೇಹವನ್ನು ತೆಗೆಯುವ ಸಾಮರ್ಥ್ಯ ಕೇವಲ ಭಗವಂತನಿಗಿದೆ. ಆದ್ದರಿಂದ ಅದು ಭಗವಂತ ಮಾಡುವ ಅನುಗ್ರಹ. ಭಗವಂತ ಬ್ರಹ್ಮಾದಿಗಳಿಗೆ ಆ ಸ್ಥೂಲ ದೇಹವನ್ನು ತೆಗೆದು, ಬ್ರಹ್ಮ ಇಂದ್ರಾದಿಗಳು ಯಾರಿದ್ದಾರೋ ಅವ್ರಿಗೆ ಅದನ್ನು ತೆಗೆದುಬಿಟ್ಟು ಅವರಿಗೆ ಮತ್ತು ನೆಕ್ಸ್ಟ್ ಅಲ್ಲಿ ಆ ಲಿಂಗದೇಹವನ್ನು ಲಿಂಗಭಂಗ ಮಾಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತೆ ಮಾಡ್ತಾನೆ. ವಾಯು ರುದ್ರಾದಿಗಳಿಗೆ ಅವರಿಗೆ ಸ್ಥೂಲ ದೇಹವನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಕಲ್ಪದಲ್ಲಿ ಅವರಿಗೆ ಬೇಕಾದಂತಹ ನೆಕ್ಸ್ಟ್ ಪದವಿ, ಬ್ರಹ್ಮ ಪದವಿ ವಾಯುದೇವರಿಗೆ, ಶೇಷ ಪದವಿ ರುದ್ರದೇವರಿಗೆ, ಹೀಗೆ ಅವರಿಗೆ ಆ ಪದವಿಗಳು ಬರುವಂತೆ ಅನುಗ್ರಹ ಮಾಡ್ತಾನೆ. ಈಗ ಮಾಡುವ ಕ್ರೋಧ, ಆ ಸಿಟ್ಟು, ನ ಪ್ರದರ್ಶನ ಯಾವುದಿದೋ ಅಂದರೆ ಇಚ್ಛಾ ಪ್ರದರ್ಶನೆ. ಭಗವಂತನ ವಿಷಯದಲ್ಲಿ ಸಿಟ್ಟು ಅಂದರೆ ಇಚ್ಛಾ ಪ್ರದರ್ಶನೆ, ಇಚ್ಛೆಯನ್ನು ತೋರಿಸುವುದು. ಇದು ಈಗ ಸ್ಥೂಲ ದೇಹ ಸುಟ್ಟು ಹಾಕುವುದು ಅಂತ ಕಾಣುತ್ತೆ, ಆದರೆ ಅದು ಸ್ಥೂಲ ದೇಹವನ್ನು ಮಾತ್ರ ಸುಡುವುದು. ಅದರ ಮೂಲಕವಾಗಿ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನು ಕೊಳ್ಳತ್ತೆ ಹೋಗ್ತಾರೆ, ಅದಕ್ಕೆ ಇದು ದಾರಿ. ಆದ್ದರಿಂದ ಹೀಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಇದು ಭಗವಂತ ಮಾಡುವ ವಿಶೇಷವಾದ ಅನುಗ್ರಹದ ಪ್ರಸಕ್ತಿಯೇ ಹೊರತು ಅದು ಶಿಕ್ಷಾರೂಪಕವಾಗಿ ಅಲ್ಲ. ಪ್ರಸಾದ ಮಾಡ್ತಾನೆ ಅಂದರೆ ಅದು ಡೈರೆಕ್ಟಾಗಿ ಅನುಗ್ರಹ ಅಂದರೆ ಅಲ್ಲೆಲ್ಲೇ ಈಗ ಒಬ್ಬರಿಗೆ ಒಂದು ವರ ಕೊಡುವುದು. ಬ್ರಹ್ಮದೇವರಿಗೆ ಆ ಬ್ರಹ್ಮ ಪದವಿಗೆ ಬಂದಾಗ ಬ್ರಹ್ಮದೇವರ ದೇಹ ಕೊಡ್ತಾನೆ, ನಾಭಿಕಮಲದಿಂದ ಬರೋದು, ಅದೆಲ್ಲ ಪ್ರಸಾದ ರೂಪಕವಾಗಿದೆ. ಅಂದರೆ ಯು ಕೆನ್ ಸಿ ರೈಟ್ ಅವೇ ಅನುಗ್ರಹ. ಇದೆಲ್ಲ ನೋಡಿದಾಗ ಇವೆಂಚುವಲ್ ಆಗಿ ಆಗುವ ಅನುಗ್ರಹ ನಮಗೆ ಕಾಣುತ್ತೆ ಇಲ್ಲಿ. ಆವಾಗ ಅದು ಇಚ್ಛಾರೂಪಕವಾಗಿ ಪ್ರದರ್ಶನ ಮಾಡ್ತಾನೆ ಭಗವಂತ. ಈ ವಿಧವಾಗಿ ಭಗವಂತನ ಸಿಟ್ಟನ್ನು ಇಚ್ಛಾ ಪ್ರದರ್ಶನೆ ಅಂತ ನಾವು ನಿರ್ವಚನೆ ಮಾಡಬೇಕೇ ಹೊರತು ಅದು ನಿಜವಾದ ಕೈಲಾಗದೇ ಇರುವಾಗ ಬರುವಂತಹ ಸಿಟ್ಟಿನಂತೆ ಸಿಟ್ಟಲ್ಲ. ನಮಗೆ ಇರೋ ಅಂದರೆ ನಾವು ನಮಗೆ ಕೋಪ ಬಂತು ಅಂದರೆ ವಿ ಗಾಟ್ ಇನ್ ಟು ದ ಹ್ಯಾಂಡಲ್ ಆಫ್ ಸಿಟ್ಟು, ನಾವು ಸಿಟ್ಟಿಗೆ ವಶಗಾಗಿದ್ದೀವಿ. ವಿ ಬಿಕೇಮ್ ಟೂಲ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಆ್ಯಂಗರ್, ನಾವು ಆ್ಯಂಗರ್ಗೆ ಒಳಗಾಗಿದ್ದೀವಿ. ಇಟ್ ಈಸ್ ಹ್ಯಾಂಡ್ಲಿಂಗ್ ಅಸ್. ಭಗವಂತನ ವಿಷಯದಲ್ಲಿ ಹಾಗಲ್ಲ. ಅವನು ಸಿಟ್ಟು ಮಾಡಿದಾಗಲೂ ಅದು ಇಚ್ಛಾರೂಪಕವಾಗಿದ್ದು ಅವನಕ್ಕೆ ಒಳಪಟ್ಟಿದೆ. ಆದ್ದರಿಂದ ಹೀ ಸ್ಟಿಲ್ ಕಂಟ್ರೋಲಿಂಗ್ ಇಟ್. ಹೇಗೆ ಮಾಡಬೇಕು ಅನ್ನುವುದು ಅವನಿಗೆ ಅರಿವು ತಪ್ಪಿಲ್ಲ, ಎಲ್ಲದೂ ತಿಳಿದವನು. ಆದ್ದರಿಂದ ಈ ಇಚ್ಛಾ ಪ್ರದರ್ಶನೆ ಹೀಗೆ ಮಾಡ್ತಾನೆ ಭಗವಂತ. ಆ ಬಲಕಣ್ಣಿನಿಂದ ಆ ಬೆಂಕಿಯ ಕಿಡಿಗಳಂತೆ ಸೂರ್ಯಗಳಂತೆ ಬಂದು ಅವರೆಲ್ಲರ ಸ್ಥೂಲ ದೇಹಗಳನ್ನು ತೆಗೆದುಹಾಕಿಬಿಟ್ಟು ಅವರ ನೆಕ್ಸ್ಟ್ ಸ್ಟೇಜ್ಗೆ ಹೋಗಲಿಕ್ಕೆ ಅನುಕೂಲ ಮಾಡ್ತಾನೆ. ಆದ್ದರಿಂದ ಈ ವಿಧವಾಗಿ ನಾವು ಅರ್ಥ ಮಾಡ್ಕೋಬೇಕು. ರೋಷೋತ್ಕರ ಆ ಭಗವಂತನ ಇಚ್ಛಾರೂಪಕವಾದಂತಹ ಪ್ರದರ್ಶನ ಯಾವುದಿದೋ ಅದರಿಂದ ಹೊರಹೊಮ್ಮಿತ್ತಿರುವಂತಹ ಅಂತ ನಾವು ಅರ್ಥ ಮಾಡಿದಾಗ ಎಲ್ಲ ಹೊಂದಾವಣಿಕೆ ಆಗುತ್ತೆ. ಹೀಗೆ ಅರ್ಥ ಮಾಡಬೇಕು. ಯಾಕೆ ಹೀಗೆ ಅರ್ಥ ಮಾಡಬೇಕು ರೀ ಅಂದರೆ, ಸಿಂಪಲ್, ಅವನನ್ನು ಕಂಟ್ರೋಲ್ ಮಾಡುವ ಶಕ್ತಿ ಯಾವುದೂ ಇಲ್ಲ. ಎವ್ರಿಥಿಂಗ್ ಹೀ ಕಂಟ್ರೋಲ್ಸ್, ನಥಿಂಗ್ ಕಂಟ್ರೋಲ್ಸ್ ಹಿಮ್. ಸಿಟ್ಟು ಅವನಿಗೆ ಬಂತು ಅಂದರೆ ಸಿಟ್ಟು ಈಸ್ ಕಂಟ್ರೋಲಿಂಗ್ ಹಿಮ್ ಅಂತ ಅರ್ಥ ಆಗುತ್ತೆ. ಅದು ಸಾಧ್ಯವಿಲ್ಲ, ಅವನೇ ಅದನ್ನು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದ ಇದು ಭಗವಂತನ ಇಚ್ಛಾ ಪ್ರದರ್ಶನ ಅಂತಲೇ ನಾವು ಶಾಸ್ತ್ರಗಳ ಮೂಲಕವಾಗಿ ಮಾಡುವಂತಹ ಅರ್ಥ ಆಗಿದೆ. ಶಾಸ್ತ್ರ ಸಮ್ಮತವಾದ ಅರ್ಥ ಅದು. ಸೊ ಹೀಗೆ ಮಾಡಬೇಕು ಅಂಥೇಳಿ. ಅದಾದ ಮೇಲೆ ನಾವು ಇನ್ನೊಂದು, ಸರಿ, ಅಯೋಗ್ಯರಿದ್ದಾರೆ ದುಷ್ಟರು ದೈತ್ಯರು, ಅವರಿಗೆ ಆ ಶರ್ವಶಬ್ದವನ್ನೇ ನಾವು ಸುಖ ತಡಿತಾನೆ ಅಂತ ಹೇಳ್ತಾ ನೋಡಿ. ಸೊ ಅವರಿಗೆ ಅದು ಇಟ್ಸ್ ಲೈಕ್ ಆ ಮುಂದೆ ಹೇಳಿದ ದ ಎಕ್ಸ್ಟೆನ್ಷನ್ ಇದ್ದಂತೆ, ದೈತ್ಯರಿಗೆ ಅವರಿಗೆ ಕೂಡದೇ ಇರುವಂತಹ ಸುಖವನ್ನು ಸಿಗದೇ ಇರುವಂತೆ ಮಾಡ್ತಾನೆ, ತಡಿತಾನೆ. ಅಂದರೆ ದೈತ್ಯರಿಗೆ ಯಾರಿದ್ದಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಗಳು ಇಲ್ಲ, ಅವರಿಗೆ ಉಪಸ್ವರ್ಗಗಳು ಮಾತ್ರ ಇದೆ. ಉಪಸ್ವರ್ಗ ಅಂದರೆ ಎಲ್ಲಾದರೂ ದೈತ್ಯರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಬಂದರೆ ಉಪಸ್ವರ್ಗ ಅಂಥೇಳಿ, ಎಲ್ಲಾದರೂ ದೇವತೆಗಳು ನರಕಕ್ಕೆ ಹೋಗಿದ್ದಾರೆ ಅನ್ನೋ ಪ್ರಸಕ್ತಿ ಬಂದರೆ ಅದು ಕೇವಲ ದೇವರು ಹಾಗೆ ಒಂದು ಮಾಯಕಲ್ಪಿ ಅಂದರೆ ಒಂದು ಮೋಹಕಲ್ಪಿ. ಈಗ ಧರ್ಮರಾಜನ ವಿಷಯದಲ್ಲಿ ಪಾಂಡವರು ನರಕಕ್ಕೆ ಹೋದಂತೆ ಅಂದರೆ ನಿಜವಾಗ ಅವರು ನರಕಕ್ಕೆ ಹೋಗಲಿಲ್ಲ, ಯಾಕಂದರೆ ದೇವತೆಗಳಿಗೆ ನರಕ ಪ್ರವೇಶವೇ ಇಲ್ಲ. ನರಕ ಬಿದ್ದಂತೆ ಕಾಣಿಸುವಂತೆ ಆ ಯುಧಿಷ್ಠಿರನಿಗೆ ತೋರಿಸ್ಕೊಡ್ತಾರಷ್ಟೇ. ಆ ವಿಧವಾಗಿ ದೇವತೆಗಳಿಗೆ ಸ್ವರ್ಗವಿಲ್ಲದೆ ಮಾಡ್ತಾನೆ, ಲೋಕದಲ್ಲಿ ಕೂಡ ಎಷ್ಟು ಇನ್ನು ದುರ್ಯೋಧನಾದಿಗಳಿಗೆ ಬೇಕಾದ ಸುಖಗಳು ಸಿಗತ್ತೆ ಲೋಕದಲ್ಲಿ, ಇಹಲೋಕ ಸಿಗತ್ತೆ. ಆದರೆ ಅವರಿಗೆ ಖುಷಿ ಸಹಿತ ಅವನು ರೆಸ್ಟ್ಲೆಸ್ ಆಗಿದೆ, ಯಾವಾಗಲೂ ಅಶಾಂತನಾಗಿ ಇದ್ದ. ಪಾಂಡವರು ಬಂದು ಅವನಿಗೆ ಇರೋ ಸುಖ ಅನುಭವಿಸುವುದಕ್ಕಿಂತಲೂ ಆ ಸುಖ ಅನುಭವಿಸುವಾಗ ಪಾಂಡವರು ಯಾವಾಗಲೂ ಕಿತ್ತುಕೊಂಡು ಹೋಗ್ತಾರನ್ನುವ ಭಯ ಇದ್ದೇ ಇತ್ತು. ಅವನ ಸುಖ ನಿಜವಾಗಿ ಅವನು ಪೂರ್ಣವಾಗಿ ಯಾವತ್ತೂ ಅನುಭವಿಸುವಂತೆಯೇ ಇದ್ದಿಲ್ಲ ಅವನು. ಆದ್ದರಿಂದ ದೈತ್ಯರಿಗೆ ಅವರು ದೇಹಧಾರಣೆ ಮಾಡುವಾಗಲಿ, ಈ ಸ್ಥೂಲದೇಹವಿಲ್ಲದೆ ಇರುವಾಗ, ಅವರು ದೈತ್ಯ ರೂಪದಲ್ಲಿ ಮೂಲ ರೂಪಗಳಲ್ಲಿರುವಾಗಲಿ, ದೈತ್ಯರಿಗೆ ಯಾವುದು ಸಿಗಬಾರದು ಅದು ಸಿಗದೇ ಇರುವಂತಹ ರೀತಿಯಲ್ಲಿ ಭಗವಂತ ಇಡ್ತಾನೆ. ಆದ್ದರಿಂದ ಶಂ ಸುಖಂ ವಾರಯತಿ ದೈತ್ಯ ದೈತ್ಯೇಭ್ಯ, ದೈತ್ಯರಿಗೆ ಅದೆಲ್ಲ ನಿವಾರಣೆ ಮಾಡ್ತಾನೆ, ಸುಖವನ್ನು ತಡಿತಾನಾದ್ದರಿಂದಲೂ ಕೂಡ ಶರ್ವ ಅನ್ನುವ ಶಬ್ದ ನಾವು ಅರ್ಥವನ್ನು ಮಾಡ್ಕೋಬಹುದು. ಈ ವಿಧವಾಗಿ ರುದ್ರಸಂಸ್ಥಿತನಾದ ನರಸಿಂಹದೇವರ ಚಿಂತನೆ, ರುದ್ರಸಂಸ್ಥಿತನಾದ ಸಂಕರ್ಷಣದ ಚಿಂತೆಯನ್ನು ಕೂಡ ನಾವು ಇಲ್ಲಿ ಮಾಡ್ಬೋದು. ಸಂಕರ್ಷಣ ಅಂತ ಹೇಳಿದಾಗ ನರಸಿಂಹ ನರರೂಪದಲ್ಲಿ ಅಂದರೆ ಶ್ರೇಷ್ಠನಾಗಿ ಇದ್ದು, ಸಿಂಹ ಶ್ರೇಷ್ಠನಾಗಿದ್ದಾನೆ, ಸಿಂಹ ಹಿಂಸತಿ ಹಿಂಸಯತಿ ಅನ್ನುವ ಅರ್ಥದಲ್ಲಿ ನರಸಿಂಹ. ಸಂಕರ್ಷಣ ಅಂದರೆ ಸಮ್ಯಕ್ ಕರ್ಷಯತಿ, ಎಲ್ಲವನ್ನು ಒಳಗೆ ಹೇಳ್ಕೊಂಡು ಬಿಡ್ತಾನೆ, ಸಂಹಾರ ಕಾರ್ಯ ಮಾಡಿದಾಗ ಎಲ್ಲವನ್ನು ಒಳಗೆ ಹೇಳ್ಕೊಂಡು ಬಿಡ್ತಾನೆ. ಆದ್ದರಿಂದ ಸಂಕರ್ಷಣ ರೂಪ ಪರಮಾತ್ಮ ಸರ್ವ ಸಂಹಾರಕ ಅನ್ನೋದು ಇಬ್ಬರಿಗೂ, ನರಸಿಂಹ ರೂಪಕ್ಕೂ ಸಂಕರ್ಷಣ ರೂಪಕ್ಕೂ. ಅಫ್ಕೋರ್ಸ್ ಭಗವಂತನಿಗೆ ಭಗವಂತನ ರೂಪಗಳೆಲ್ಲವೂ ಒಂದೇ, ಆದರೂ ಕೂಡ ಕ್ರಿಯಾ ವಿಶೇಷ, ಯಾವ ಯಾವ ನಾವು ವಿಶೇಷಗಳಿಂದ ನೋಡುವುದಷ್ಟೇ ಹೊರತು ಭಗವಂತನ ಎಲ್ಲ ರೂಪಗಳಿಗೆ ಅಭೇದ ಇದ್ದರೂ, ಯಾವ ಯಾವ ರೂಪದಿಂದ ಯಾವ ಯಾವ ಚಿಂತನೆ ನಮಗೆ ಧ್ಯಾನ ಮಾಡಲಿಕ್ಕೆ ಕ್ರಿಯಾ ಚಿಂತನೆ, ನಾಮ ರೂಪ ಗುಣ ಕ್ರಿಯಾ ಅನುಸಂಧಾನ ಅಂತ ನಾವು ಮಾಡಿದಂತೆ, ಯಾವ ಹೆಸರು ತಗೊಂಡಾಗ ಯಾವ ರೂಪದ ಚಿಂತನೆ ಬರಬೇಕು, ಯಾವ ಗುಣಗಳನ್ನು ಅಲ್ಲಿ ಚಿಂತನೆ ಮಾಡಬೇಕು, ಯಾವ ಕ್ರಿಯೆಗಳನ್ನು ಯಾವ ಕೆಲಸನ ಆ ರೂಪದಲ್ಲಿ ಮಾಡ್ತಾನೆ, ಈ ನಾಲ್ಕನ್ನು ನಾವು ಚಿಂತನೆ ಮಾಡಬೇಕಾದ್ದರಿಂದ ಈ ನಾಮ ರೂಪ ಗುಣ ಕ್ರಿಯಾ ಅನುಸಂಧಾನದಿಂದ ಭಗವಂತನನ್ನು ನಾವು ನೋಡಬೇಕನ್ನುವುದನ್ನು ಇಲ್ಲಿ ಹೇಳಿ ಈ ಶರ್ವ ಶಬ್ದದಲ್ಲಿ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ರೀ. ಹರಿ ಶ್ರೀನಿವಾಸ ಶಿಕ್ಷಣಾರ್ಪಣಮಸ್ತು.
ಅಚ್ಚ ನಮಸ್ಕಾರ ಅಚ್ಚರೇ.